ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ಹೊತ್ತವ ನೀನೇ, ಪ್ರಾಣವ ಕೊಟ್ಟವ ನೀನೇ, ಎಲ್ಲರ ಪಾಪವ ತೊಳೆದವ ನೀನೇ, ನಮ್ಮನ್ನು ಉಳಿಸಿದ ದೈವ ನೀನೇ, ಎಲ್ಲರ ಪಾಪವ ತೊಳೆದವ ನೀನೇ, ನಮ್ಮನ್ನು ಉಳಿಸಿದ ದೈವ ನೀನೇ, ಇಲುಬೆಯ ಹೊತ್ತವ ನೀನೇ, ಪ್ರಾಣವ ಕೊಟ್ಟವ ನೀನೇ, ಎಲ್ಲರ ಪಾಪವ ತೊಳೆದವ ನೀನೇ, ನಮ್ಮನ್ನು ಉಳಿಸಿದ ದೈವ ನೀನೇ, ಎಲ್ಲರ ಪಾಪವ ತೊಳೆದವ ನೀನೇ, ನಮ್ಮನ್ನು ಉಳಿಸಿದ ದೈವ ನೀನೇ. ಸೃಷ್ಟಿ ಕಾರಣ ನೀನೇ, ನನ್ನ ಆತ್ಮದ ರಕ್ಷೆಯು ನೀನೇ, ಜೀವ ಸೃಷ್ಟಿ ಕಾರಣ ನೀನೇ, ನನ್ನ ಆತ್ಮದ ರಕ್ಷೆಯು ನೀನೇ, ಪಾಪಕ್ಕೆ ರಕ್ತವ ಸುರಿದವ ನೀನೇ, ಎಲ್ಲರ ಶಕ್ತಿದಾಯಕ ನೀನೇ, ಪಾಪಕ್ಕೆ ರಕ್ತವ ಸುರಿದವ ನೀನೇ, ಎಲ್ಲರ ಶಕ್ತಿದಾಯಕ ನೀನೇ, ಸಿಲುಬೆಯ ಹೊತ್ತವ ನೀನೇ, ಪ್ರಾಣವ ಕೊಟ್ಟವ ನೀನೇ, ಎಲ್ಲರ ಪಾಪವ ತೊಳೆದವ ನೀನೇ, ನಮ್ಮನ್ನು ಉಳಿಸಿದ ದೈವ ನೀನೇ, ಎಲ್ಲರ ಪಾಪವ ತೊಳೆದವ ನೀನೇ, ನಮ್ಮನ್ನು ಉಳಿಸಿದ ದೈವ ನೀನೇ. ಶತ್ರುವ ಜಯಿಸಿ ಬಂದವ ನೀನೇ, ಸ್ನೇಹಕ್ಕೆ ಕೈ ಚಾಚಿ ನಿಂತವ ನೀನೇ, ಶತ್ರುವ ಜಯಿಸಿ ಬಂದವ ನೀನೇ, ಸ್ನೇಹಕ್ಕೆ ಕೈ ಚಾಚಿ ನಿಂತವ ನೀನೇ, ಸುಳ್ಳಿನ ತಲೆಯನ್ನು ಛೇದಿಸಿದವನೇ, ಮುಳ್ಳಿನ ಮುಡಿಯನ್ನು ಮುಡಿದವನೇ, ಸುಳ್ಳಿನ ತಲೆಯನ್ನು ಛೇದಿಸಿದವನೇ, ಮುಳ್ಳಿನ ಮುಡಿಯನ್ನು ಮುಡಿದವನೇ.
ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಹಳ್ಳಿಗಾಡಿನಲ್ಲಿ ವಾಸಿಸುವುದು. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಹಳ್ಳಿಗಾಡಿನಲ್ಲಿ ವಾಸಿಸುವುದು ಯಾಕೆ? ಈ ಕೊನೆ ಕಾಲದಲ್ಲಿ ದೇವರು ಹಳ್ಳಿಗಾಡಿನಲ್ಲಿ ಹೋಗಿ ವಾಸ ಮಾಡಬೇಕೆಂಬುದಾಗಿ ಕರೆಯುವವನಾಗಿದ್ದಾನೆ. ಬನ್ನಿ, ಇವತ್ತಿನ ದಿನದಲ್ಲಿ ಅದರ ವಿಚಾರವಾಗಿ ನಾವು ಕಲಿಯೋಣ. ಅದಕ್ಕೂ ಮೊದಲು ನಾವು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಪರಲೋಕವನ್ನು, ಭೂಲೋಕವನ್ನು, ಅದರಲ್ಲಿರ್ತಕ್ಕಂಥ ಸಮಸ್ತವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಪರಲೋಕದ ದೇವರೇ, ನೀನು ಮನುಷ್ಯನನ್ನು ನಿನ್ನ ಸ್ವಂತ ಸ್ವರೂಪಕ್ಕೆ ತಕ್ಕಂತೆ ಸೃಷ್ಟಿ ಮಾಡಿದ್ದೀಯ ಸ್ವಾಮಿ. ಆ ಮನುಷ್ಯನು ಎಲ್ಲಿ ಯಾವ ರೀತಿಯಲ್ಲಿ ಜೀವಿಸಬೇಕೆಂಬುದಾಗಿಯೂ ಸಹ ನಿನ್ನ ವಾಕ್ಯದಲ್ಲಿ ತಿಳಿಸಿಕೊಟ್ಟಿದ್ದೀಯ. ಆ ನಿಟ್ಟಿನಲ್ಲಿ ನಾವು ಜೀವಿಸುವಂತಹ ಈ ಕೊನೆ ಕಾಲದಲ್ಲಿ ಮನುಷ್ಯನು ಯಾವ ರೀತಿಯ ಒಂದು ವಾತಾವರಣದಲ್ಲಿ ಜೀವಿಸಬೇಕು, ಆತನಿಗೆ ಯೋಗ್ಯವಾದಂಥ ಸ್ಥಳ ಯಾವುದು ಅನ್ನುವಂಥ ವಿಚಾರವನ್ನು ನಿನ್ನ ಸತ್ಯವೇದದಲ್ಲಿ ಆತ್ಮನ ಮುಖಾಂತರವಾಗಿ ತಿಳಿಸಿಕೊಟ್ಟಿರುವ ಹಾಗೆ ಅವುಗಳನ್ನು ನಾವು ಕಲಿಯಲು ಹೋಗುವಾಗ ಪರಲೋಕದ ದೇವರು ನೀ ನಮ್ಮ ಸಂಗಡ ಇರು ಸ್ವಾಮಿ. ವಿಶೇಷವಾಗಿ ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು. ಅವರು ಕೊನೆ ಕಾಲದಲ್ಲಿ ಯಾವ ರೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕೆನ್ನುವುದನ್ನು ತಮ್ಮ ದಿನನಿತ್ಯ ಜೀವಿತದಲ್ಲಿ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಆತ್ಮಿಕವಾಗಿ ಬೆಳೆದು ನಿನ್ನ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗುವ ಹಾಗೆ ಸಹಾಯ ಮಾಡು. ಅಪ್ಪ, ನೀನೇ ನಮ್ಮ ಸಂಗಡ ಇದ್ದು ಮಾತನಾಡಿ ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕೊನೆ ಕಾಲಗಳ ಘಟನೆ, ಅನೇಕ ಕೊನೆ ಕಾಲದಲ್ಲಿ ನಡೆಯುವಂತಹ ಘಟನೆಗಳ ಬಗ್ಗೆ ನಾವು ಒಂದೊಂದಾಗಿ ಕಲಿತುಕೊಂಡು ಬರುವಂತಿವರಾಗಿದ್ದೇವೆ. ಈ ದಿನದಲ್ಲೂ ಸಹ ಕೊನೆ ಕಾಲದ ಘಟನೆಗಳ ಪುಸ್ತಕದಲ್ಲಿ ಮುಂದಿನ ಅಧ್ಯಾಯವಾಗಿ ಹಳ್ಳಿಗಾಡಿನಲ್ಲಿ ವಾಸ ಮಾಡುವುದು, ಹಳ್ಳಿಗಾಡಿನಲ್ಲಿ ಹೋಗಿ ಜೀವಿಸುವುದು. ಅಂದರೆ ಯಾಕೆ ಈ ಕೊನೆ ಕಾಲದಲ್ಲಿ ದೇವರು ತನ್ನ ಮಕ್ಕಳಿಗೆ ಹಳ್ಳಿಗಾಡಿನಲ್ಲಿ ಹೋಗಿ ವಾಸ ಮಾಡಿ ಅಥವಾ ಜೀವಿಸಿ ಎಂಬುದಾಗಿ ಕರೆಯನ್ನು ನೀಡುವವನಾಗಿದ್ದಾನೆ? ಅಂದರೆ ದೇವರು ಈ ಕೊನೆ ಕಾಲದಲ್ಲಿ ಪಟ್ಟಣಗಳನ್ನು ಬಿಟ್ಟು ಹಳ್ಳಿಯ ಕಡೆಗೆ ಹೋಗುವಂತೆ ಹೇಳುವುದರ ಉದ್ದೇಶವೇನೆಂದರೆ, ಪಟ್ಟಣದಲ್ಲಿ ಅನೇಕ ಪಾಪದ ಕಾರ್ಯಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಪಟ್ಟಣದಲ್ಲಿ ಅನೇಕ ವಿಧವಾದಂತಹ ಬೇರೆ ಬೇರೆ ಘೋರ ವ್ಯಾಧಿಗಳ ಆರಂಭ ಪಟ್ಟಣವಾಗಿದೆ. ಪಟ್ಟಣದ ಜೀವನ ಒಂದು ಒತ್ತಡವಾದಂಥ ಜೀವನ, ಆತ್ಮಿಕವಾಗಿ ಬೆಳೆಯಲು ಸಾಧ್ಯವಿಲ್ಲದಂತಹ ಒಂದು ಜೀವನ. ಎಲ್ಲಿ ನೋಡಿದರೂ ಸಹ ಜನಗಳು ಒತ್ತಡದಿಂದ ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು, ಅಲ್ಲಿಗೋಗಬೇಕು, ಇಲ್ಲಿಗೋಗಬೇಕು ಅನ್ನುವಂಥ ಸಮಯವೇ ಇಲ್ಲದೆ ಆತ್ಮಿಕವಾಗಿ ಬೆಳೆಯದೆ ನಾಶ ಹೊಂದುತ್ತಿರುವಂತಹ ಒಂದು ಸ್ಥಳಗಳು ಅಂದರೆ ಅದು ಪಟ್ಟಣವಾಗಿದೆ. ಅದಕ್ಕೋಸ್ಕರ ದೇವರು ಪಟ್ಟಣಗಳನ್ನು ಬಿಟ್ಟು ಹಳ್ಳಿಗಾಡಿನ ಕಡೆಗೆ ಸಂತೋಷದಿಂದ, ಉಲ್ಲಾಸದಿಂದ, ಸಂಭ್ರಮದಿಂದ, ಯಾವುದೇ ಒತ್ತಡವಿಲ್ಲದೆ ಪ್ರಕೃತಿಯಲ್ಲಿ ಸಂತೋಷದಿಂದ ಜೀವಿಸುವಂತೆ ದೇವರು ಹಳ್ಳಿಗಾಡಿನ ಕಡೆಗೆ, ಹಳ್ಳಿಯಲ್ಲಿ ಜೀವಿಸುವಂತೆ ಕರೆಯುವಂತವನಾಗಿದ್ದಾನೆ. ಇನ್ನೂ ಸಹ ಪಟ್ಟಣದ ಜೀವನದ ಒಂದು ವಾತಾವರಣವನ್ನು ನಾವು ನೋಡುವುದಾದರೆ ಎಲ್ಲಿ ನೋಡಿದರೂ ಸಹ ವಾಯು ಮಾಲಿನ್ಯ, ನೀರಿನ ಮಾಲಿನ್ಯ, ಇನ್ನು ಅನೇಕ ವಿಧವಾದಂತಹ ಕಾರ್ಖಾನೆಗಳಿಂದ ಬರುವಂತಹ ಹೊಗೆ ಇರಬಹುದು ಅಥವಾ ವಿಷಕರವಾದಂತಹ ನೀರಿರಬಹುದು, ಇವೆಲ್ಲವೂ ಸಹ ಮಲಿನ ಮಾಡ್ತಕ್ಕಂಥದ್ದಾಗಿದೆ. ಹಾಗಾಗಿ ಮನುಷ್ಯನ ಆರೋಗ್ಯದ ಮೇಲೆ ಅಧಿಕವಾದಂತಹ ಪ್ರಭಾವವನ್ನು ಬೀರುವಂಥದ್ದಾಗಿದೆ. ಅದಕ್ಕೋಸ್ಕರವೇ ಆರೋಗ್ಯವಾಗಿ ಸಂತೋಷದಿಂದ, ಉಲ್ಲಾಸದಿಂದ, ಉತ್ತಮವಾದಂತಹ ಗಾಳಿ, ಉತ್ತಮವಾದಂತಹ ನೀರು, ಆರೋಗ್ಯಕ್ಕೆ ಯೋಗ್ಯವಾದಂಥ ರೀತಿಯಲ್ಲಿ ಇರುವಂತಹ ಸ್ಥಳ ಅದು ಹಳ್ಳಿಗಾಡು, ಹಳ್ಳಿಯ ಜೀವನ. ಅಂತಹ ಸ್ಥಳಗಳಿಗೆ ಹೋಗಿ ಆರೋಗ್ಯದಿಂದ ಜೀವನ ನಡೆಸಬೇಕೆಂಬುದಾಗಿ ದೇವರು ಕರೆಯುವಂತೆವನಾಗಿದ್ದಾನೆ. ಇನ್ನು ಪಟ್ಟಣಗಳನ್ನು ಬಿಟ್ಟು ಹಳ್ಳಿಯ ಕಡೆಗೆ ಹೋಗಿ ಎಂಬುದಾಗಿ ಯಾಕೆ ದೇವರು ಕರೆಯುವಂತೆವರಾಗಿದ್ದಾನೆ ಅಂದರೆ, ಮಕ್ಕಳ ಭವಿಷ್ಯಕ್ಕಾಗಿ. ಮಕ್ಕಳು ಪಟ್ಟಣಗಳಲ್ಲಿ ಇರುವಂತಹ ಸಂದರ್ಭದಲ್ಲಿ ಬರೀ ಗೋಡೆಗಳನ್ನು ಬರೀ ಕಟ್ಟಡಗಳನ್ನು ನೋಡುವಂಥವರಾಗಿದ್ದಾರೆ. ಅವರಿಗೆ ಮರಗಳ ಅನುಭವವಿಲ್ಲ, ಹಣ್ಣುಗಳ ಅನುಭವವಿಲ್ಲ, ಅನೇಕ ವಿಧವಾದಂಥ ಹೂವು ಬಳ್ಳಿ ಗಿಡಗಳ ಅನುಭವ ಇರುವುದಿಲ್ಲ. ಆದರೆ ಇದೇ ಹಳ್ಳಿಗಾಡಿನಲ್ಲಿ ಹೋದಾಗ ಮಕ್ಕಳಿಗೆ ಅಚ್ಚ ಹಸಿರಿನಿಂದ ಕೂಡಿದಂತಹ ಆ ಒಂದು ವಾತಾವರಣ, ಹೂವುಗಳು, ವಿಧ ವಿಧವಾದಂತಹ ಬಣ್ಣ ಬಣ್ಣವಾದಂತಹ ಹೂವುಗಳು, ಅನೇಕ ಥರವಾದಂತಹ ಮರಗಳು, ಹಣ್ಣುಗಳು, ಹಂಪಲುಗಳನ್ನು ಅವರು ನೋಡುವಂಥವರಾಗಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಆ ಒಂದು ಪಕ್ಷಿಗಳ ಚಿಲಿಪಿಲಿಯ ಕಲರವ, ಆ ಒಂದು ವಿಧ ವಿಧವಾದಂಥ ಬಣ್ಣವಾದಂಥ ಚಿಟ್ಟೆಗಳು ಮತ್ತು ಅನೇಕ ವಿಧವಾದಂತಹ ಸೌಂದರ್ಯವಾದಂತಹ ರಮ್ಯವಾದಂತಹ ಪ್ರಕೃತಿಯಲ್ಲಿ ಇರುವಂತಹ ಅನೇಕ ವಿಚಾರಗಳನ್ನು ಸವಿಯುವಂತಹ ಒಂದು ಉತ್ತಮವಾದಂತಹ ಸ್ಥಳ ಅದು ಹಳ್ಳಿಗಾಡಿನ ಸ್ಥಳವಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ದೇವರು ಈ ಕೊನೆಯ ಕಾಲದಲ್ಲಿ ಮಕ್ಕಳು, ಮುಂದಿನ ಬರ್ತಕ್ಕಂತಹ ಸಂತತಿ ಈ ಹಳ್ಳಿಗಾಡಿನಲ್ಲಿ ಹೋಗಿ ಸೌಂದರ್ಯವನ್ನು ಸವಿಯುವುದಕ್ಕ ಉದ್ದೇಶಕ್ಕೋಸ್ಕರವೇ ಹಳ್ಳಿಗಾಡಿನ ಕಡೆ ಪಟ್ಟಣಗಳನ್ನು ಬಿಟ್ಟು ಹೋಗಿ ಎಂಬುದಾಗಿ ದೇವರು ಕೊನೆಯ ಕಾಲದಲ್ಲಿ ಜೀವಿಸುವಂತಹ ಜನರಿಗೆ ಎಚ್ಚರಿಕೆಯನ್ನು ನೀಡುವಂಥವನಾಗಿದ್ದಾನೆ. ಎಲ್ಲಕ್ಕಿಂತ ಹೆಚ್ಚಿನ ರೀತಿಯಾಗಿ ಗಮನಿಸಬೇಕಾದ ಅತಿ ಮುಖ್ಯವಾದಂಥ ವಿಚಾರವೇನೆಂದರೆ, ಪಟ್ಟಣಗಳಲ್ಲಿ ಇರುವಂತಹ ಜನರು ಅನೇಕ ವಿಧವಾಗಿ ಕಾನೂನು ಕಟ್ಟೆಗಳನ್ನು ಮೀರಿ ನಡೆಯುವಂಥವರಾಗಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಪಟ್ಟಣದಲ್ಲಿರತಕ್ಕಂತಹ ಜನಗಳ ಆ ಒಂದು ಜೀವನ ಹೇಗಿದೆ ಅಂದರೆ, ಒತ್ತಡ ಸಹಿತವಾಗಿ ಮಾಲಿನ್ಯದಿಂದ ಕೂಡಿರತಕ್ಕಂತಹ, ಅನೇಕ ವ್ಯಾಧಿಗಳಿಂದ ಕೂಡಿರತಕ್ಕಂತಹ, ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಪ್ರಾಯೋಗಿಕ ಜೀವಿತ ಅವರಲ್ಲಿ ಇರುವುದಿಲ್ಲ. ಎಲ್ಲವೂ ಸಹ ಪುಸ್ತಕದಲ್ಲಿರತಕ್ಕಂತಹ ಬೋಧನೆಗಳಿಗೆ ತಕ್ಕಂತೆ ಅವರು ಹೋಗುವಂಥವರಾಗಿದ್ದಾರೆ. ಆದರೆ ಹಳ್ಳಿಗಾಡಿನಲ್ಲಿರ್ತಕ್ಕಂತಹ ಜನಗಳು ಅವರ ಜೀವನ ಹೇಗಿದೆ ಅಂದರೆ, ಪ್ರಾಯೋಗಿಕವಾದಂತಹ ಜೀವನವಾಗಿದೆ. ಅವರ ಜೀವನ ಉತ್ತಮವಾದಂಥ ಜೀವನವಾಗಿರ್ತಕ್ಕಂಥದ್ದಾಗಿದೆ. ಅನೇಕ ದೀರ್ಘಕಾಲವಾಗಿ ಬದುಕುವಂಥವರಾಗಿದ್ದಾರೆ. ಇಂತಹ ಕಾರಣಗಳಿಂದಲೇ ದೇವರು ಪಟ್ಟಣಗಳನ್ನು ಬಿಟ್ಟು ಹಳ್ಳಿಯ ಕಡೆಗೆ, ಹಳ್ಳಿಯ ಜೀವನದ ಕಡೆಗೆ ಹೋಗುವಂತೆ ಕರೆಯುವಂಥವರಾಗಿದ್ದಾರೆ. ದೇವರು ಮೊಟ್ಟ ಮೊದಲು ಆದಾಮ ಮತ್ತು ಹವ್ವಳನ್ನು ಸೃಷ್ಟಿ ಮಾಡಿ ಏದೇನ್ ತೋಟದಲ್ಲಿ ಇಟ್ಟು ಅವರಿಗೆ ಉತ್ತಮವಾದಂಥ ಪರಿಸರವನ್ನು ದೇವರು ಕೂಡಿಸಿಕೊಟ್ಟನು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ದೇವರ ವಾಕ್ಯದಲ್ಲಿ ನಾವು ಗಮನಿಸಬೇಕಾದರೆ, ಆತ್ಮೀಯ ಪ್ರಿಯ ಕೇಳುಗರೆ, ಆದಿಕಾಂಡ ಪುಸ್ತಕ 2:7-9 ತನಕ ನಾವು ಓದುವುದಾದರೆ, ಹೀಗಿರಲು ಯಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು, ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. ಇದಲ್ಲದೆ ಯಹೋವ ದೇವರು ಮೂರನ ದಿಕ್ಕಿನಲ್ಲಿರುವ ಏದೇನ್ ಸೀಮೆಯಲ್ಲಿ ಒಂದು ಉದ್ಯಾನವನವನ್ನು ಮಾಡಿ ತಾನು ರೂಪಿಸಿದ ಮನುಷ್ಯನನ್ನು ಅದರಲ್ಲಿ ಇರಿಸಿದನು. ಮತ್ತು ಯಹೋವ ದೇವರು ನೋಟಕ್ಕೆ ರಮ್ಯವಾಗಿಯೂ ಊಟಕ್ಕೆ ಅನುಕೂಲವಾಗಿಯೂ ಇರುವ ಎಲ್ಲ ಥರದ ಮರಗಳನ್ನು ಆ ಭೂಮಿಯಲ್ಲಿ ಬೆಳೆಯ ಮಾಡಿದನು. ಇದಲ್ಲದೆ ಆ ವನದ ಮಧ್ಯದಲ್ಲಿ ಜೀವದಾಯಕ ವೃಕ್ಷವನ್ನು, ಒಳ್ಳೆದರ ಕೆಟ್ಟದರ ಹರುವನ್ನು ಹುಟ್ಟಿಸುವ ವೃಕ್ಷವನ್ನು ಬೆಳೆಸಿದನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ದೇವರು ಮನುಷ್ಯನನ್ನ ಸೃಷ್ಟಿ ಮಾಡಿ ಅವನಿಗೆ ಯೋಗ್ಯವಾದಂತಹ, ಅವನ ಆರೋಗ್ಯಕ್ಕೆ, ಅವನ ಆತ್ಮಿಕ ಜೀವಿತಕ್ಕೆ ಬೇಕಾದಂಥ ರೀತಿಯಲ್ಲಿ ವಾತಾವರಣವನ್ನು ಸೃಷ್ಟಿ ಮಾಡಿ ಅವನನ್ನು ಆ ಒಂದು ಏದೇನ್ ತೋಟದಲ್ಲಿ ಇಟ್ಟನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಆ ರೀತಿಯ ಜೀವನದಲ್ಲಿಯೇ ಮನುಷ್ಯನು ಜೀವಿಸಬೇಕೆನ್ನುವುದು ದೇವರ ಉದ್ದೇಶವಾಗಿದೆ. ದೇವರು ಉಂಟು ಮಾಡಿದ ಎಲ್ಲ ಪರಿಪೂರ್ಣ ಸೊಬಗಿನಿಂದ ಕೂಡಿದ್ದು ಆತನ ಮಕ್ಕಳಾದಂಥ ಆದಾಮ್ ಮತ್ತು ಅವಳು ಸಂತೋಷವಾಗಿರಲು ಈ ಲೋಕದಲ್ಲಿ ಯಾವುದೂ ಕೊರತೆ ಇರಲಿಲ್ಲ. ಅವರು ಯಾವ ರೀತಿಯಲ್ಲಿ ಈ ಲೋಕದಲ್ಲಿ ಜೀವಿಸಿದರು ಅಂದರೆ, ಅವರ ಆತ್ಮಿಕ ಜೀವಿತಕ್ಕೆ ಅವರು ಉತ್ತಮ ರೀತಿಯಲ್ಲಿ ಆರೋಗ್ಯವಾಗಿ ಬೆಳೆಯಲಿಕ್ಕೆ ಬೇಕಾದಂತಹ ಎಲ್ಲ ವಿಧವಾದಂತಹ ಸಕಲ ವಿಧವಾದಂತಹ ವ್ಯವಸ್ಥೆಯನ್ನು ಮಾಡಿ ದೇವರು ಈ ಲೋಕವನ್ನು ಸೃಷ್ಟಿ ಮಾಡಿ ತನ್ನ ಮಕ್ಕಳಾದಂತಹ ಆದಾಮ ಮತ್ತು ಅವಳಿಗೆ ದೇವರು ನೀಡಿದನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುವಂಥವರಾಗಿದ್ದೇವೆ. ಅವರಿಗೆ ಯಾವುದೇ ಕೊರತೆ ಇರಲಿಲ್ಲ ಪ್ರಿಯ ಕೇಳುಗರೆ. ಆದಾಗ್ಯೂ ದೇವರು ವಿಶೇಷವಾಗಿ ಅವರಿಗೋಸ್ಕರ ಏದೇನ್ ತೋಟವನ್ನು ಉಂಟು ಮಾಡಿ ಅವರ ಮೇಲೆ ತನಗಿದ್ದ ಅಪಾರ ಪ್ರೀತಿಯನ್ನು ತೋರಿಸಿದನು. ದಿನದ ಒಂದು ಭಾಗವನ್ನು ಅವರು ಸಂತೋಷವಾಗಿ ತೋಟವನ್ನು ನೋಡಿಕೊಳ್ಳುವುದಕ್ಕೂ ಮತ್ತು ಮತ್ತೊಂದು ಭಾಗವು ದೇವದೂತರನ್ನು ಭೇಟಿ ಮಾಡಿ ಅವರ ಸಲಹೆ ಸೂಚನೆಗಳನ್ನು ಗಮನದಲ್ಲಿಟ್ಟುಕೊಳ್ಳುವುದಕ್ಕೂ ಮತ್ತು ದೇವರ ಧ್ಯಾನ ಮಾಡುವುದಕ್ಕೂ ಮೀಸಲಾಗಿತ್ತು. ಏದೆನ್ ತೋಟವನ್ನು ನೋಡಿಕೊಳ್ಳುವ ಅವರ ಕೆಲಸವು ಶ್ರಮದಾಯಕವಾಗಿರಲಿಲ್ಲ, ಬದಲಾಗಿ ಹಿತಕರವೂ ಉತ್ತೇಜನಕರವಾಗಿಯೂ ಆಗಿತ್ತು. ಸೊಗಸಾದ ಈ ತೋಟವು ಅವರ ಮನೆಯಲ್ಲಿಯೂ ಹಾಗೂ ವಿಶೇಷ ನಿವಾಸವೂ ಆಗಿತ್ತು. ಪ್ರಿಯ ಕೇಳುಗರೆ, ಹೌದು, ಯಾವ ರೀತಿಯಲ್ಲಿ ಏದೇನ್ ತೋಟವನ್ನು ದೇವರು ಸೃಷ್ಟಿ ಮಾಡಿದನು ಎಂಬುದಾಗಿ ನಾವು ನೋಡುವುದಾದರೆ, ಬರೀ ವ್ಯವಸಾಯ ಮಾಡುವುದಕ್ಕೆ ಮಾತ್ರವಲ್ಲ, ಅವರು ದೇವದೂತರ ಜೊತೆಯಲ್ಲಿ ಮಾತನಾಡತಕ್ಕಂಥವರಾಗಿದ್ದರು. ದೇವರನ್ನ ತಂಗಾಳಿಯ ಸಮಯದಲ್ಲಿ ಅವರನ್ನ ಸಂಧಿಸಿ ದೇವರ ಜೊತೆಯಲ್ಲಿ ಮಾತನಾಡುವಂಥವರಾಗಿದ್ದರು. ಒಂದು ಸಂತೋಷವಾಗಿ ಜೀವಿಸುವಂತಹ ತೋಟವಾಗಿತ್ತು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಎಲ್ಲಕ್ಕಿಂತ ಹೆಚ್ಚಾಗಿ ದೇವರ ಧ್ಯಾನ ಮಾಡುವುದಕ್ಕೆ ಅದು ಮೀಸಲಾಗಿತ್ತು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಇಂತಹ ಒಂದು ವಾತಾವರಣವನ್ನು ದೇವರು ಆದಾಮ ಮತ್ತು ಅವಳಿಗೆ ಸೃಷ್ಟಿ ಮಾಡಿದನು. ದೇವರು ನಾವು ಸಹ ಅಂತಹ ಒಂದು ವಾತಾವರಣದಲ್ಲಿ, ಅಂದರೆ ದೇವರ ಜೊತೆ ಮುಕ್ತವಾಗಿ ಮಾತನಾಡುವಂತಹ ಸ್ಥಳವಾಗಿರಬೇಕು, ಅವರ ಜೊತೆ ಧ್ಯಾನ ಮಾಡುವಂತಹ ಒಂದು ಸ್ಥಳವಾಗಿರಬೇಕು. ಆರೋಗ್ಯಕ್ಕೂ ನಮ್ಮ ಎಲ್ಲ ರೀತಿಯ ಆತ್ಮಿಕ ಜೀವಿತಕ್ಕೂ ಬೆಳೆಯಲು ಬೇಕಾದಂತಹ ಒಂದು ವ್ಯವಸ್ಥೆ ಇರತಕ್ಕಂಥ ಸ್ಥಳಗಳನ್ನು ನಾವು ಸೃಷ್ಟಿ ಮಾಡುವುದರ ಮೂಲಕವಾಗಿ ಅಲ್ಲಿ ಜೀವಿಸಬೇಕೆಂಬುದಾಗಿ ದೇವರು ಕೊನೆಯ ಕಾಲದಲ್ಲಿ ಪಟ್ಟಣಗಳನ್ನು ಬಿಟ್ಟು ಹಳ್ಳಿಯ ಕಡೆಗಳಿಗೆ ಪ್ರಯಾಣ ಮಾಡಿರಿ, ಹೋಗಿರಿ ಎಂಬುದಾಗಿ ಎಚ್ಚರಿಕೆಯನ್ನು ನೀಡುವಂಥವನಾಗಿದ್ದಾನೆ. ಪ್ರಿಯ ಕೇಳುಗರೆ, ಯೇಸು ಸ್ವಾಮಿಯು ಸಹ ಈ ಲೋಕದಲ್ಲಿ ಇರುವಂತಹ ಸಂದರ್ಭದಲ್ಲಿ ಆತನು ಇದ್ದಂತಹ ವಾಸಿಸಿದಂತಹ ಒಂದು ಸ್ಥಳ ಯಾವ ರೀತಿಯಲ್ಲಿ ಇತ್ತು ಎಂಬುದಾಗಿ ನಾವು ನೋಡುವುದಾದರೆ ದೇವರ ವಾಕ್ಯ ತಿಳಿಸುವಂತಾಗಿದೆ. ಮತ್ತಾಯನು ಬರೆದ ಸುವಾರ್ತೆ 8:20 ನಾವು ಓದಬೇಕಾದರೆ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸುವಂತಾಗಿದೆ. ನರಿಗಳಿಗೆ ಗುದ್ದುಗಳಿವೆ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ಗೂಡುಗಳಿವೆ, ಆದರೆ ಮನುಷ್ಯಕುಮಾರನಿಗೆ ತಲೆಯಿಡುವಷ್ಟು ಸ್ಥಳವೂ ಇಲ್ಲ ಎಂಬುದಾಗಿ ಆತನು ಹೇಳುವಂತವನಾಗಿದ್ದಾನೆ. ಈ ವಾಕ್ಯವನ್ನು ಯೇಸು ಸ್ವಾಮಿ ಹೇಳುವಂತಹ ಉದ್ದೇಶವೇನೆಂದರೆ, ಆತನು ಈ ಲೋಕಕ್ಕೆ ಆ ಪರಲೋಕದ ಮಹೋನ್ನತವಾದಂತಹ ವೈಭವವನ್ನು, ಆ ಒಂದು ಅಲಂಕಾರವಾದಂತಹ ವೈಭವದಿಂದ ಕೂಡಿರತಕ್ಕಂತಹ ಸ್ಥಳವನ್ನು ಬಿಟ್ಟು ಈ ಲೋಕಕ್ಕೆ ತನ್ನನ್ನು ತಾನು ಬರಿದು ಮಾಡಿಕೊಂಡು ಈ ಲೋಕಕ್ಕೆ ಬಂದನು. ಪ್ರಿಯರೇ, ದಾಸನಾಗಿ ಬಂದು ಯಾವ ರೀತಿಯಲ್ಲಿ ಆತನು ಜೀವಿಸಿದನು, ಆತನ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇತ್ತು ಎಂಬುದಾಗಿ ನಾವು ನೋಡುವುದಾದರೆ, ಅನಂತನಾದಂಥ ತಂದೆಯಾದಂಥ ದೇವರು ತನ್ನ ಮಗನಾದ ಕ್ರಿಸ್ತನಿಗೆ ನೀಡಿದ ಪರಿಸ್ಥಿತಿ ಏನು ಎನ್ನುವಂಥ ವಿಚಾರವನ್ನು ನಾವು ಸತ್ಯವೇದದಲ್ಲಿ ಕೂಲಂಕುಷವಾಗಿ ಪರಿಶೀಲಿಸಿದಾಗ, ಗಲೀಲಿಯ ಪರ್ವತ ಪ್ರದೇಶಗಳಲ್ಲಿ ಜನವಸತಿ ಇಲ್ಲದಂಥ ಏಕಾಂತವಾದಂಥ ಮನೆ, ಪ್ರಾಮಾಣಿಕವಾಗಿ ದುಡಿದು ಜೀವಿಸಿದ ಕುಟುಂಬ, ದಿನನಿತ್ಯದಲ್ಲಿ ಕಷ್ಟಗಳೊಂದಿಗೆ ಸೆಣಸಾಟ, ತ್ಯಾಗ ಮನೋಭಾವ, ಸಂತೋಷವಾದಂಥ ಸೇವೆ, ತಾಳ್ಮೆ, ತಾಯಿಯಾದಂಥ ಮರಿಯಳ ಪಕ್ಕದಲ್ಲಿ ಕುಳಿತು ಶಾಸ್ತ್ರಗಳ ಅಧ್ಯಯನ, ಸರಳ ಜೀವನ, ಅಚ್ಚ ಹಸುರಾದಂಥ ಕಣಿವೆಗಳಲ್ಲಿ ಪ್ರಶಾಂತವಾದಂಥ ಸೂರ್ಯೋದಯದ ಹಾಗೂ ಅಸ್ತಮಾನದ ನಿಸರ್ಗದ ಪವಿತ್ರವಾದಂಥ ಶಿಕ್ಷಣ, ಸೃಷ್ಟಿಯ ಅಧ್ಯಯನ ಹಾಗೂ ದೇವರೊಂದಿಗೆ ಪ್ರಾರ್ಥನೆ ಮೂಲಕ ಸಂಪರ್ಕ, ಇವೇ ಕ್ರಿಸ್ತನ ಬಾಲ್ಯ ಜೀವನದ ಪರಿಸ್ಥಿತಿ ಹಾಗೂ ಅವಕಾಶಗಳಾಗಿದ್ದವು. ಎಷ್ಟು ಸುಂದರವಾದಂಥ ಜೀವನವನ್ನು ಯೇಸು ಸ್ವಾಮಿ ತನ್ನ ಬಾಲ್ಯದಲ್ಲಿ ಜೀವಿಸಿದನು ಎಂಬುದನ್ನು ನಾವು ನೋಡುವುದಾದರೆ, ನಮ್ಮ ಮಕ್ಕಳು ಸಹ ಕ್ರಿಸ್ತನ ರೀತಿಯಲ್ಲಿಯೇ ಜೀವಿಸಬೇಕೆಂಬುದಾಗಿ ದೇವರ ಉದ್ದೇಶವಾಗಿದೆ. ಪ್ರಿಯರೇ, ಸರಳವಾದಂತಹ ಒಂದು ಪ್ರಾಮಾಣಿಕವಾದಂತಹ ತಂದೆ ತಾಯಿಗಳಿಗೆ ಚಿಕ್ಕ ಚಿಕ್ಕ ಕೆಲಸಗಳನ್ನು ಮಾಡಿ ಅವರನ್ನು ಸಂತೈಸಿಸಿ ಅವರನ್ನು ಸಂತೋಷಪಡಿಸಿ ಅನೇಕ ವಿಧವಾದಂತಹ ವಿಚಾರಗಳನ್ನು ಯೇಸು ಸ್ವಾಮಿ ಈ ಲೋಕದಲ್ಲಿ ಇದ್ದಾಗ ಪ್ರಕೃತಿಯನ್ನು ನೋಡಿ ಅವರು ಕಲಿತರು. ಪ್ರಿಯರೇ, ಹೌದು ಪ್ರಿಯ ಕೇಳುಗರೆ, ನಮ್ಮ ಮಕ್ಕಳಿಗೂ ಸಹ ಇವತ್ತು ಹಳ್ಳಿಗಾಡಿನ ಕಡೆಗಳಿಗೆ ಹೋದಂಥ ಸಂದರ್ಭದಲ್ಲಿ ಆ ಮಕ್ಕಳು ಕೇಳುವಂಥವರಾಗಿದ್ದಾರೆ, ಇದು ಯಾವ ಪ್ರಾಣಿ, ಇದನ್ನು ನಾನು ನೋಡೇ ಇಲ್ಲ, ಇದು ಯಾವ ಹೂವು, ಇದನ್ನು ನಾನು ನೋಡೇ ಇಲ್ಲ, ನಾನು ಇರ್ತಕ್ಕಂತಹ ಪಟ್ಟಣದಲ್ಲಿ ಈ ರೀತಿಯಾದಂತಹ ಒಂದು ಮರಗಳು, ಈ ರೀತಿಯಾದಂಥ ಹಣ್ಣುಗಳು, ಈ ರೀತಿಯಾದಂಥ ಪ್ರಾಣಿಗಳು, ಈ ರೀತಿಯಾದಂಥ ಪಕ್ಷಿಗಳನ್ನು ನಾನು ನೋಡೇ ಇಲ್ಲ ಎಂಬುದಾಗಿ ಅನೇಕ ಮಕ್ಕಳು ಹಳ್ಳಿಗಳಿಗೆ ಮೊಟ್ಟ ಮೊದಲು ಹೋದಂಥ ಸಂದರ್ಭದಲ್ಲಿ ಕೇಳುವಂಥವರಾಗಿದ್ದಾರೆ. ಅಂದರೆ ದೇವರು ನಿರಂತರವಾಗಿ ಆ ಹಳ್ಳಿಗಳಲ್ಲಿ ಜೀವಿಸುವುದರ ಮೂಲಕವಾಗಿ ಮಕ್ಕಳಿಗೆ ಪಾಠವನ್ನು ಆ ಪ್ರಕೃತಿಯಲ್ಲಿ ಕಲಿಸುವಂತೆ ನಮಗೆ ತಿಳಿಸಿಕೊಡುವಂಥವರಾಗಿದ್ದಾರೆ. ಯೇಸು ಸ್ವಾಮಿಯು ಸಹ ಮರಿಯಳ ಪಕ್ಕದಲ್ಲಿ ಕುಳಿತು ತನ್ನ ತಾಯಿಯ ಜೊತೆಯಲ್ಲಿದ್ದು ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದರು. ಸರಳ ಜೀವನ, ಅಚ್ಚ ಹಸುರಾದಂಥ ಕಣಿವೆಗಳಲ್ಲಿ ಪ್ರಶಾಂತವಾದಂಥ ಸೂರ್ಯೋದಯ ಹಾಗೂ ಅಸ್ತಮಾನ. ಹೌದು ಪ್ರಿಯ ಕೇಳುಗಡೆ, ಇವತ್ತು ಎಷ್ಟೋ ನಮ್ಮ ಮಕ್ಕಳಿಗೆ, ಪಟ್ಟಣದಲ್ಲಿರತಕ್ಕಂಥ ಮಕ್ಕಳಿಗೆ ಸೂರ್ಯ ಉದಯ, ಸೂರ್ಯ ಅಸ್ತಮ ಅಂದರೆ ಏನು ಎಂಬುದಾಗಿ ಗೊತ್ತಿಲ್ಲ. ಅವರು ಸೂರ್ಯನ ಉದಯವನ್ನು ಎಂದೂ ಸಹ ನೋಡಿಲ್ಲ, ಅಸ್ತಮವನ್ನು ಎಂದೂ ಸಹ ನೋಡಿಲ್ಲ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಆದರೆ ಹಳ್ಳಿಗಾಡಿನ ಕಡೆಗಳಿಗೆ ಹೋದಾಗ ಈ ಮಕ್ಕಳು ಮೊಟ್ಟ ಮೊದಲನೇದಾಗಿ ನೋಡಿ ಸಂತೋಷದಿಂದ ಉಲ್ಲಾಸದಿಂದ ಜೀವಿಸುವಂಥವರಾಗಿದ್ದಾರೆ. ಯೇಸು ಸ್ವಾಮಿ ಜೀವಿಸಿದಂತಹ ಕಾಲಘಟ್ಟವನ್ನು ನೋಡಿದಾಗ ಯೇಸು ಸ್ವಾಮಿ ಎಲ್ಲ ತನ್ನ ಸಮಯವನ್ನು ಸುಂದರವಾದಂತಹ ನಿಸರ್ಗದ ಜೊತೆ ಕಲಿತನೆಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅನೇಕ ಸಂದರ್ಭದಲ್ಲಿ ಆ ಗಲೀಲಾಯ ಪ್ರಾಂತ್ಯದ ಕಡೆಗೆ ಹೋದಾಗ ಆತನು ಮುಂಜಾನೆ ಜಾವದಲ್ಲಿಯೇ ಚಿಲಿಪಿಲಿಯ ಕಲರವ, ಹಕ್ಕಿಗಳ ಕಲರವ ಇರತಕ್ಕಂಥ ಸ್ಥಳಗಳಿಗೆ ಹೋಗಿ ಆತನು ಪ್ರಾರ್ಥನೆ ಮಾಡ್ತಕ್ಕಂಥವನಾಗಿದ್ದನು. ದೇವರ ಜೊತೆಯಲ್ಲಿ ಮುಕ್ತವಾಗಿ ಮಾತನಾಡ್ತಕ್ಕಂಥವನಾಗಿದ್ದನು. ಪರ್ವತ ಕಡೆಗಳಿಗೆ ಹೋಗ್ತಕ್ಕಂಥವನಾಗಿದ್ದನು. ಅನೇಕ ವಿಧವಂಥ ಮರ ಗಿಡ ಬೆಟ್ಟಗಳಿರ್ತಕ್ಕಂಥ ಕಡೆಗಳಿಗೆ ಹೋಗ್ತಕ್ಕಂಥವನಾಗಿದ್ದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಆತನ ಒಂದು ಶಿಕ್ಷಣ, ಬಾಲ್ಯದ ಶಿಕ್ಷಣ ಯಾವ ರೀತಿಯಲ್ಲಿತ್ತು ಅಂದರೆ ನಿಸರ್ಗದ ಮೂಲಕವಾಗಿ ಆತನು ಕಲಿತನು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಹೌದು ಪ್ರಿಯ ಕೇಳುಗರೆ, ಇವತ್ತಿನ ದಿನಗಳಲ್ಲೂ ಸಹ ನಮ್ಮ ಮಕ್ಕಳಿಗೆ ಈ ರೀತಿಯಾದಂತಹ ಶಿಕ್ಷಣವನ್ನು ನಾವು ಕೊಡಬೇಕಾದರೆ ಅದು ಪಟ್ಟಣಗಳಿಂದ ಸಾಧ್ಯವಿಲ್ಲ. ಪಟ್ಟಣದಲ್ಲಿ ಪ್ರತಿ ಅನೇಕ ಬಿಲ್ಡಿಂಗ್ಗಳನ್ನು, ಅನೇಕ ವಿಧವಾದಂಥ ದೊಡ್ಡ ದೊಡ್ಡ ಕಟ್ಟಡಗಳನ್ನು, ಕಾರ್ಖಾನೆಗಳನ್ನು ನಾವು ನೋಡುವಂಥವರಾಗಿದ್ದೇವೆ. ಆದರೆ ಮರಗಳನ್ನು, ಗಿಡಗಳನ್ನು, ಹೂವುಗಳನ್ನು, ಪಕ್ಷಿಗಳನ್ನು ನಾವು ನೋಡಲು ಸಾಧ್ಯವಾಗ್ತಾ ಇಲ್ಲ. ನಮ್ಮ ಮಕ್ಕಳು ನೋಡಲು ಸಾಧ್ಯವಾಗ್ತಾ ಇಲ್ಲ. ಮುಂದಿನ ಸಂತತಿ ಅದನ್ನು ನೋಡಲು ಸಾಧ್ಯವಾಗ್ತಾ ಇಲ್ಲ. ಆದರೆ ಇವುಗಳನ್ನೆಲ್ಲ ತೋರಿಸಬೇಕೆಂದರೆ ನಮ್ಮ ಮಕ್ಕಳನ್ನು ನಾವು ತೆಗೆದುಕೊಂಡು ಹೋಗಿ ಅನೇಕ ಹಳ್ಳಿಗಳಲ್ಲಿ, ಪಟ್ಟಣಗಳಲ್ಲಿ ಸೇರಿಸಬೇಕೆನ್ನುವುದು ದೇವರ ಉದ್ದೇಶವಾಗಿದೆ ಪ್ರಿಯ ಕೇಳುಗರೆ. ಅದಕ್ಕೋಸ್ಕರವೇ ದೇವರು ನಮ್ಮನ್ನು ಪಟ್ಟಣಗಳನ್ನು ಬಿಟ್ಟು ಹಳ್ಳಿಯ ಕಡೆಗೆ ಹೋಗಿ ಎಂಬುದಾಗಿ ಕರೆಯುವಂಥವರಾಗಿದ್ದಾರೆ. ಇವತ್ತಿನ ದಿನಗಳಲ್ಲಿ ಪ್ರಿಯ ಕೇಳುಗರೆ, ಪಟ್ಟಣದಲ್ಲಿ ವಾಸಿಸುವಂತಹ ಜನಗಳು ಉತ್ತಮವಾದಂಥ ರೀತಿಯಲ್ಲಿ ಆತ್ಮಿಕವಾಗಿ ಬೆಳೆಯಲು ಸಾಧ್ಯವಾಗ್ತಾ ಇಲ್ಲ. ಅವರು ಸತ್ಯವೇದವನ್ನು ಓದಲು ಸಾಧ್ಯವಾಗ್ತಾ ಇಲ್ಲ. ಅವರ ಒತ್ತಡಗಳು ಹೆಚ್ಚಾಗ್ತಕ್ಕಂಥದ್ದಾಗಿದೆ. ಕೆಲಸ 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 ಎಂಬುದಾಗಿ ಮಕ್ಕಳಿಗೆ ನಾವು ನೋಡುವಂಥವರಾಗಿದ್ದೇವೆ. ಶಾಲೆಗೆ ಹೋಗುವಂಥ ಸಂದರ್ಭದಲ್ಲಿ ಆ ಪುಸ್ತಕದ ಹೊರೆಯನ್ನು ಹೊರಿಸಿ ಕಳಿಸುವಂಥವರಾಗಿದ್ದಾರೆ. ಪುಸ್ತಕವನ್ನು ರಾತ್ರಿ ಹಗಲು ಓದು 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 ಎಂಬುದಾಗಿ ಓದುವುದರ ಮೂಲಕವಾಗಿಯೇ ಮಕ್ಕಳಿಗೆ ಮಾನಸಿಕ ಒತ್ತಡವನ್ನು ತಂದೆ ತಾಯಿಗಳು, ಶಿಕ್ಷಕರುಗಳು ಕೊಡುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಆದರೆ ಯೇಸು ಸ್ವಾಮಿಯ ಜೀವನ ಅತ್ಯ ಅಮೂಲ್ಯವಾದಂಥ ಜೀವನವಾಗಿತ್ತು. ಯಾವ ರೀತಿಯ ಜೀವನವನ್ನು ಯೇಸು ಸ್ವಾಮಿ ಈ ಲೋಕದಲ್ಲಿ ಜೀವಿಸಿದನು ಎಂಬುದನ್ನು ನಾವು ನೋಡುವುದಾದರೆ, ಆತನು ಏಕಾಂತವಾದಂತಹ ಸ್ಥಳಗಳಿಗೆ ಹೋಗ್ತಕ್ಕಂಥವನಾಗಿದ್ದನು. ಆತನು ಪ್ರಾಮಾಣಿಕವಾಗಿ ತಂದೆ ತಾಯಿಗಳಿಗೆ ಕೆಲಸ ಮಾಡ್ತಕ್ಕಂಥವನಾಗಿದ್ದನು. ಆದರೆ ಇವತ್ತಿನ ದಿನಗಳಲ್ಲಿ ನಮ್ಮ ಮಕ್ಕಳು ತಂದೆ ತಾಯಿಗಳಿಗೆ ಯಾವ ರೀತಿಯಲ್ಲಿ ಸಹಾಯವನ್ನು ಮಾಡುವಂಥವರಾಗಿದ್ದಾರೆ? ಯೋಸೇಪನು ಮರಗೆಲಸ ಮಾಡುವಂಥವನಾಗಿದ್ದನು. ಆದರೆ ಯೇಸು ಸ್ವಾಮಿ ಚಿಕ್ಕ ಪ್ರಾಯದಲ್ಲಿಯೇ ತನ್ನ ತಂದೆಗೆ ಸಹಾಯ ಮಾಡುವಂಥವನಾಗಿದ್ದನು. ಮರಿಯಳಿಗೆ ಮನೆ ಕೆಲಸಗಳನ್ನು ಯೇಸು ಸ್ವಾಮಿ ಮಾಡುವಂಥವರಾಗಿದ್ದರು. ಎಲ್ಲಕ್ಕಿಂತ ಹೆಚ್ಚಾಗಿ ತಾಯಿ ಮನೆಯಲ್ಲಿಯೇ ಶಾಸ್ತ್ರಗಳನ್ನು ಮಗನಿಗೆ ಪರಿಚಯಿಸುತ್ತಿದ್ದರು, ಹೇಳಿಕೊಡುತ್ತಿದ್ದರು. ಇವತ್ತಿನ ದಿನಗಳಲ್ಲಿ ತಂದೆ ತಾಯಿಗಳು ಪಟ್ಟಣದಲ್ಲಿ ಜೀವಿಸುವಂತಹ ಅನೇಕ ಕುಟುಂಬಗಳಲ್ಲಿ ಒತ್ತಡದ ಜೀವನ, ಕೆಲಸದ ಜೀವನ, ಬೆಳಗ್ಗಿನ ಜಾವದಲ್ಲಿ ಮುಂಜಾನೆ ಹೋದರೆ ಸಾಯಂಕಾಲ ತುಂಬ ಸುಸ್ತಾಗಿ ಒತ್ತಡದಿಂದ ಬಂದು ನಿದ್ರೆಗೆ ಜಾರುವಂಥವರಾಗಿದ್ದಾರೆ. ಮಕ್ಕಳಿಗೆ ಸರಿಯಾದಂಥ ಶಿಕ್ಷಣದ ವ್ಯವಸ್ಥೆ, ಪ್ರಕೃತಿಯ ಬಗ್ಗೆ ತಿಳಿಸಿಕೊಡ್ತಕ್ಕಂಥದ್ದು, ದಿನನಿತ್ಯ ಮೌಲ್ಯದ ಬಗ್ಗೆ ತಿಳಿಸಿಕೊಡ್ತಕ್ಕಂತಹ ಒಂದು ವಿಚಾರಗಳನ್ನು ಪಟ್ಟಣದಲ್ಲಿ ಇಂದಿನ ದಿನಗಳಲ್ಲಿ ನಾವು ನೋಡಲು ಸಾಧ್ಯವಾಗ್ತಾ ಇಲ್ಲ. ಇಂಥ ಪಾಪಕರವಾದಂಥ ಜೀವನ, ಈ ರೀತಿಯಾದಂಥ ಒತ್ತಡ ಜೀವನ, ಮಾಲಿನ್ಯದಿಂದ ಕೂಡಿರತಕ್ಕಂಥ ಜೀವನ, ಇಂತಹ ಜೀವನದಿಂದ ದೇವರು ಹಳ್ಳಿಗಾಡಿನ ಕಡೆಗೆ ಹೋಗಿರಿ ಎಂಬುದಾಗಿ ತಿಳಿಸುವಂಥವರಾಗಿದ್ದಾರೆ. ಯಾವ ರೀತಿಯಲ್ಲಿ ನಮ್ಮ ಮಕ್ಕಳನ್ನು ಇವತ್ತಿನ ದಿನದಲ್ಲಿ ನಾವು ಬೆಳೆಸುವಂಥವರಾಗಿದ್ದೇವೆ? ಪಟ್ಟಣದಲ್ಲಿರತಕ್ಕಂಥ ಪಾಪದ ವ್ಯವಸ್ಥೆ, ಆತ್ಮಿಕ ಜೀವಿತ ಇಲ್ಲದೆ ಜೀವಿಸುವಂತಹ ಅಂತಹ ಜೀವಿತವನ್ನು ನಮ್ಮ ಮಕ್ಕಳಿಗೆ ನೀಡುವಂಥವರಾಗಿದ್ದೇವ? ಅಲ್ಲ, ಆತ್ಮಿಕವಾಗಿ ನನ್ನ ಮಗನು, ನನ್ನ ಮಗಳು ಪ್ರಕೃತಿಯಲ್ಲಿ ಸಂತೋಷದಿಂದ ಮುಕ್ತವಾದಂಥ ವಾತಾವರಣದಲ್ಲಿ ಎಲ್ಲ ರೀತಿಯ ಮಕ್ಕಳೊಂದಿಗೆ ಬೆಳೆಯಬೇಕು, ನಿಸರ್ಗದಲ್ಲಿ ಕಲಿಯಬೇಕು. ನಿಸರ್ಗದಲ್ಲಿ ಕಲಿಯಲು ಬೇಕಾದಂತಹ ಅನೇಕ ವಿಧವಾದಂತಹ ವಿಚಾರಗಳಿದೆ. ಅವುಗಳನ್ನು ಕಲಿಯಲು ನಮ್ಮ ಮಕ್ಕಳಿಗೆ ಮುಕ್ತವಾಗಿ ನಾವು ಅವಕಾಶವನ್ನು ಕೊಡ್ತಕ್ಕಂಥವರಾಗಿದ್ದೇವ? ನಮ್ಮನ್ನು ನಾವು ಪರೀಕ್ಷಿಸಿ ಮಾಡಿಕೊಳ್ಳಬೇಕು ಪ್ರಿಯ ಕೇಳುವರೆ. ಯಾಕೆಂದರೆ ದೇವರು ಹಳ್ಳಿಗಾಡಿನಲ್ಲಿ ವಾಸಿಸಿರಿ, ಕೊನೆಯ ಕಾಲದಲ್ಲಿ ಪಾಪ ಅಂತಕ್ಕಂಥದ್ದು ಹೆಚ್ಚಾಗಿ ಬರ್ತಕ್ಕಂಥದ್ದಾಗಿದೆ. ಘೋರ ವ್ಯಾಧಿಗಳು ಪಟ್ಟಣದಲ್ಲಿ ಹೆಚ್ಚಾಗಿ ಬರ್ತಕ್ಕಂಥದ್ದಾಗಿದೆ. ಮಾಲಿನ್ಯ ಹೆಚ್ಚಾಗಿದೆ. ಒತ್ತಡದ ಜೀವನದಿಂದ ಆತ್ಮಿಕವಾಗಿ ಬೆಳೆಯಲು ಸಾಧ್ಯವಾಗ್ತಾ ಇಲ್ಲ. ಅನಾರೋಗ್ಯಕ್ಕೆ ಮಕ್ಕಳು, ಚಿಕ್ಕ ಮಕ್ಕಳಿಂದ ದೊಡ್ಡವರು ಎಲ್ಲರೂ ಸಹ ಅನಾರೋಗ್ಯಕ್ಕೆ ಒಳಗಾಗ್ತಕ್ಕಂಥವರಾಗಿದ್ದಾರೆ. ಹಾಗಾಗಿ ದೇವರು ನಮ್ಮನ್ನು ಕರೆಯುವಂಥವನಾಗಿದ್ದಾನೆ. ನನ್ನ ಮಗಳೇ, ನನ್ನ ಮಗನೇ, ನಿನಗೋಸ್ಕರ ಉತ್ತಮವಾದಂತಹ ಪ್ರಕೃತಿಯಲ್ಲಿ ಅನೇಕ ವಿಧವಾದಂತಹ ವಿಚಾರಗಳನ್ನು ಇಟ್ಟಿದ್ದೇನೆ. ನೀನು ಆರೋಗ್ಯವಾಗಿಯೂ, ಆತ್ಮಿಕವಾಗಿಯೂ, ಸರಳವಾಗಿಯೂ, ಪ್ರಾಮಾಣಿಕವಾಗಿಯೂ, ಸಂತೋಷದಿಂದ ಜೀವಿಸಬೇಕೆಂದರೆ ಅದು ಪಟ್ಟಣದಲ್ಲಿ ಸಾಧ್ಯವಿಲ್ಲ. ಹಳ್ಳಿಗಾಡಿನ ಕಡೆಗೆ ಹೋಗು, ಅಲ್ಲಿ ಪ್ರಕೃತಿಯ ಜೊತೆ ಜೀವಿಸು. ಅಲ್ಲಿ ಅನೇಕ ವಿಚಾರಗಳನ್ನು ಇಟ್ಟಿದ್ದೇನೆ, ಅದರ ಮುಖಾಂತರವಾಗಿ ಕಲಿತು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥನಾಗು, ಪಾಪದ ಜೀವಿತವನ್ನು ಬಿಟ್ಟು ನಿತ್ಯ ಜೀವಿತದ ಕಡೆಗೆ ಬಾ ಎಂಬುದಾಗಿ ದೇವರು ಕರೆಯುವಂಥವರಾಗಿದ್ದಾರೆ. ಹಾಗಾಗಿ ನಮ್ಮ ಮಕ್ಕಳನ್ನು ನಾವುಗಳು ಮುಂದಿನ ದಿನಗಳಲ್ಲಿ ಆ ಹಳ್ಳಿಗಾಡಿನ ಹೋಗುವಂತಹ ವಿಚಾರದ ಬಗ್ಗೆ ಯೋಚಿಸೋಣ. ಇನ್ನೂ ಏನೆಲ್ಲ ಅನುಕೂಲಗಳು ಹಳ್ಳಿಗಾಡಿನಲ್ಲಿ ಜೀವಿಸುವುದರ ಮೂಲಕವಾಗಿ ಇದೆ, ಯಾಕೆ ದೇವರು ಹಳ್ಳಿಗಾಡಿನಲ್ಲಿ ಹೋಗಿ ವಾಸ ಮಾಡಿರಿ ಎಂಬುದಾಗಿ ಹೇಳುವಂಥವರಾಗಿದ್ದಾರೆ ಅಂತ ಮುಂದಿನ ಸಂಚಿಕೆಯಲ್ಲಿ ನಾವು ನೋಡೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪರಲೋಕದ ತಂದೆಯೇ, ಸ್ವಾಮಿ, ಹಳ್ಳಿಗಾಡಿನಲ್ಲಿ ಜೀವಿಸುವಂಥ ವಿಚಾರ ಎಷ್ಟು ಮುಖ್ಯವಾಗಿದೆ ಅನ್ನುವಂಥ ವಿಚಾರವನ್ನು ನಾವು ಕಲಿತೆವು ಸ್ವಾಮಿ. ಹೌದು ದೇವ, ಈ ಒಂದು ಸಂದೇಶವನ್ನು ಕೇಳಿ ನಿನ್ನ ಮಕ್ಕಳು ಹೌದು ಹಳ್ಳಿಗಾಡಿನ ಕಡೆಗೆ ನಾವು ಹೋಗಬೇಕೆಂಬುದಾಗಿ ನಿರ್ಧರಿಸುವಂಥ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಹೌದು ದೇವ, ಆ ನಿಟ್ಟಿನಲ್ಲಿ ಅವರು ಆತ್ಮಿಕವಾಗಿಯೂ ಸಂತೋಷದಿಂದ ದೈಹಿಕವಾಗಿ ಬೆಳೆಯಲು ಈ ಒಂದು ವಿಚಾರದಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ಹರಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ನೀನು ಸಹಾಯ ಮಾಡು. ಯಾರೆಲ್ಲ ಈ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥವರಾಗಿದ್ದಾರೆ ಅವರ ಹೃದಯದಲ್ಲಿ ಹೆಚ್ಚಿನ ಕಾರ್ಯಗಳನ್ನು ಮಾಡಿ ನೀವು ಮುನ್ನಡೆಸುವ ಆಶೀರ್ವದಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-66-37-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ತಲೆಯನ್ನು ಛೇದಿಸಿದವನೇ, ಮುಳ್ಳಿನ ಮುಡಿಯನ್ನು ಮುಡಿದವನೇ, ಸುಳ್ಳಿನ ತಲೆಯನ್ನು ಛೇದಿಸಿದವನೇ, ಮುಳ್ಳಿನ ಮುಡಿಯನ್ನು ಮುಡಿದವನೇ, ಸಿಲುಬೆಯ ಹೊತ್ತವ ನೀನೇ, ಪ್ರಾಣವ ಕೊಟ್ಟವ ನೀನೇ, ಎಲ್ಲರ ಪಾಪವ ತೊಳೆದವ ನೀನೇ, ನಮ್ಮನ್ನು ಉಳಿಸಿದ ದೈವ ನೀನೆ, ಎಲ್ಲರ ಪಾಪವ ತೊಳೆದವ ನೀನೆ, ನಮ್ಮನ್ನು ಉಳಿಸಿದ ದೈವ ನೀನೆ, ಇಲುಬೆಯ ಹೊತ್ತವ ನೀನೇ, ಪ್ರಾಣವ ಕೊಟ್ಟವ ನೀನೇ, ಎಲ್ಲರ ಪಾಪವ ತೊಳೆದವ ನೀನೆ, ನಮ್ಮನ್ನು ಉಳಿಸಿದ ದೈವ ನೀನೆ, ಎಲ್ಲ